ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆಯ ದೈವಭಕ್ತಿ ಜೀವನ ಭಾಗ 6. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ದಿನದಲ್ಲಿ ಉಳಿದ ಸಭೆಯ ದೈವಭಕ್ತಿ ಜೀವನದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕ್ರಿಸ್ತನಲ್ಲಿ ದೃಢವಾಗಿ ನೆಲೆಗೊಂಡು ನಾವು ಪರಿಶುದ್ಧಾತ್ಮನನ್ನು ಧರಿಸಿಕೊಂಡು ಸತ್ಯವೇದವನ್ನು ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿ ಕಂಠಪಾಠ ಮಾಡಿಕೊಂಡಾಗ ಬರ್ತಕ್ಕಂತಹ ಎಲ್ಲ ಶೋಧನೆಗಳನ್ನು ನಾವು ಜಯಿಸಲು ಸಾಧ್ಯ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸಂಕಟದ ಶೋಧನೆ ಸಮಯ ನಮ್ಮ ಮುಂದೆ ಇದೆ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಸದ್ಯದಿಂದ ಓದಿ ಅರ್ಥ ಮಾಡಿಕೊಂಡು ತಯಾರಾಗಬೇಕು ಎನ್ನುವುದರ ವಿಚಾರವನ್ನು ನಾವು ಕಲಿತೆವು. ಇವತ್ತಿನ ದಿನದಲ್ಲಿ ಕೊನೆಯ ಕಾಲದ ಉಳಿದ ಸಭೆಯ ಆತ್ಮಿಕ ಜೀವಿತವನ್ನು ನಡೆಸುವಂತಹ ಮಕ್ಕಳು ಅನೂಕನ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಅನೂಕನು ಇವತ್ತು ಉಳಿದ ಸಭೆಯ ಜನರಿಗೆ ಉದಾಹರಣೆಯಾಗಿದ್ದಾನೆ. ಯಾಕೆಂದರೆ ನಮ್ಮ ಮುಂದೆ ಒಂದು ನ್ಯಾಯ ತೀರ್ಪಿನ ದಿನ ಬರಲಿದೆ. ಈ ವಿಚಾರಗಳನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿಯ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ತಂದೆಯೇ, ನಿನ್ನ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ಈ ಸಮಯದಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇಳುಗರ ಹೃದಯದಲ್ಲಿ ನೀನು ಕಾರ್ಯವನ್ನು ಮಾಡು ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ಕಾರ್ಯಗಳನ್ನು ಮಾಡು. ಯಾಕೆಂದರೆ ಸ್ವಾಮಿ, ಕೊನೆಯ ಕಾಲದಲ್ಲಿ ಜೀವಿಸುವಂಥ ನಾವು ನಮ್ಮ ಒಂದು ದೈವ ಭಕ್ತಿ ಜೀವನ, ಆತ್ಮಿಕ ಜೀವಿತ ಅನೂಕನ ರೀತಿಯಲ್ಲಿಯೂ ಇರಬೇಕು ಎನ್ನುವಂತಹ ವಿಚಾರ ನಮ್ಮ ಜೀವಿತದಲ್ಲಿ ಆಳವಾಗಿ ಬೇರೂರುವಾಗೆ ಸಹಾಯ ಮಾಡು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಜೀವಿತವನ್ನು ಬದಲಾಯಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಉಳಿದ ಸಭೆಯ ಒಂದು ಸದಸ್ಯರಾಗಿ ಯಾವ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತ ಇರಬೇಕು ಅಂದರೆ ಸತ್ಯವೇದದಲ್ಲಿ ನಮ್ಮ ಆತ್ಮಿಕ ಜೀವಿತ ಅನೂಕನ ರೀತಿಯಲ್ಲಿರಬೇಕು. ಅನೂಕನ ಜೀವಿತ ಉಳಿದ ಸಭೆಯ ಜನರಿಗೆ ಒಂದು ಉದಾಹರಣೆಯಾಗಿದೆ. ಯಾಕೆಂದರೆ ಅನೂಕನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮೊದಲು 300 ವರ್ಷಗಳ ಕಾಲ ದೇವರೊಂದಿಗೆ ಅನ್ಯೂನತೆಯಲ್ಲಿ ನಡೆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುವಂತೆಯವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 5:23-24 ಓದುವುದಾದರೆ, ಆತನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೂಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡರಿಂದ ಕಾಣದೇ ಹೋದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಪ್ರಿಯ ಕೇಳುಗರೆ, ಅನೂಕನು ದೇವರೊಟ್ಟಿಗೆ 300 ವರ್ಷಗಳ ಕಾಲ ನಡೆದನು ಎಂಬುದಾಗಿ. ಇಂದಿನ ಕಾಲದಲ್ಲಿಯೂ ಸಹ ಅದೇ ರೀತಿಯಾದಂಥ ಪರಿಸ್ಥಿತಿ ಈಗಲೂ ಸಹ ಇದೆ. ಪರಿಪೂರ್ಣವಾದ ಉತ್ತಮ ಕ್ರೈಸ್ತ ಗುಣ ಸ್ವಭಾವದ ಬೆಳವಣಿಗೆಗೆ ಪೂರಕವಾದಂಥ ಪರಿಸ್ಥಿತಿ ಅನೂಕನ ಕಾಲದಲ್ಲಿಯೂ ಇರಲಿಲ್ಲ, ಈಗಲೂ ಸಹ ಇಲ್ಲ. ಹಾಗಾದರೆ ಅನೂಕನು ಹೇಗೆ ದೇವರೊಂದಿಗೆ ಅನ್ಯೂನತೆಯಿಂದ ನಡೆದನು? ತಾನು ಯಾವಾಗಲೂ ದೇವರ ಸನ್ನಿಧಿಯಲ್ಲಿದ್ದನೆಂಬ ಭಾವನೆ ಅವನ ಮನಸ್ಸಿನಲ್ಲಿತ್ತು. ಅವನು ಯಾವ ರೀತಿಯಲ್ಲಿ ದೇವರೊಟ್ಟಿಗೆ ನಡೆದನು ಅಂದರೆ, ಅವನ ಮನಸ್ಸಿನಲ್ಲಿ ನಾನು ಯಾವಾಗಲೂ ಸಹ ದೇವರ ಸನ್ನಿಧಿಯಲ್ಲಿ ಇದ್ದೇನೆ, ಯಾವಾಗ ದೇವರ ಸನ್ನಿಧಿಯಲ್ಲಿದ್ದೇವೆ ಎಂಬುದರ ಪರಿಕಲ್ಪನೆ ನಮಗೆ ಬರ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆವಾಗ ನಾವು ಪಾಪ ಮಾಡುವುದಿಲ್ಲ, ನಮ್ಮಲ್ಲಿ ಕೆಟ್ಟತನ ಬರುವುದಿಲ್ಲ, ಕೆಟ್ಟ ಸ್ವಭಾವಗಳು ನಮ್ಮಲ್ಲಿ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ನಾವು ದೇವರೊಟ್ಟಿಗೆ ನಡೀತಕ್ಕಂಥವರಾಗಿದ್ದೇವೆ, ದೇವರ ಪ್ರಸನ್ನತೆಯನ್ನು ನಾವು ಸವಿತಕ್ಕಂಥವರಾಗಿದ್ದೇವೆ. ಅನೂಕನು ಸಹ ದೇವರ ಸನ್ನಿಧಿಯಲ್ಲಿ ನಾನಿದ್ದೇನೆ ಅನ್ನುವಂಥದ್ದನ್ನು ಪ್ರತಿ ಕ್ಷಣವೂ ಸಹ ಆತನ ಜೀವಿತದಲ್ಲಿ ಆತನು ಅನುಭವಿಸುವಂಥವನಾಗಿದ್ದನು. ಮತ್ತು ಅವನು ಗಲಿಬಿಲಿಗೆ ಒಳಗಾಗದೆ ಯಾವಾಗಲೂ ಸಹ ಪ್ರಾರ್ಥನೆ ಮಾಡುತ್ತಿದ್ದನು. ಆ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತಿತ್ತು. ಆ ನಿಮಿತ್ತವಾಗಿ ಅವನ ಜೀವಿತದಲ್ಲಿ ಒಂದು ಸಮಾಧಾನವನ್ನು ಕಂಡುಕೊಳ್ಳುವವನಾಗಿದ್ದನು. ಹನೋಕನು ದೇವರ ಮನಸ್ಸಿಗೆ ನೋವಾಗುವ ಯಾವುದೇ ಕಾರ್ಯ ಮಾಡುತ್ತಿರಲಿಲ್ಲ. ಪ್ರಿಯ ಕೇಳುಗರೆ, ಅವನು ಯಾಕೆಂದರೆ ದೇವರ ಪ್ರಸನ್ನತೆಯಲ್ಲಿದ್ದ ಕಾರಣದಿಂದ ಅವನು ದೇವರಿಗೆ ನೋವುಂಟು ಮಾಡುವಂತಹ ಯಾವುದೇ ಕಾರ್ಯಗಳನ್ನು ಆತನು ಮಾಡುತ್ತಿರಲಿಲ್ಲ. ನಾನು ತಪ್ಪು ಮಾಡದಂತೆ ನನ್ನ ಮಾರ್ಗಗಳನ್ನು ನಿನಗೆ ಬೋಧಿಸುವೆನೇ ಎಂಬುದಾಗಿ ನಾವು ಜ್ಞಾನೋಕ್ತಿ ಪುಸ್ತಕದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ಅನೋಕನು ಸಹ, ನಾನು ತಪ್ಪು ಮಾಡದಂತೆ ನಿನ್ನ ಮಾರ್ಗಗಳನ್ನು ನನಗೆ ಬೋಧಿಸಿ ಎಂಬುದಾಗಿ ಆತನು ಪ್ರಾರ್ಥಿಸುವವನಾಗಿದ್ದನು. ನಿನಗೆ ಗೌರವ ಉಂಟಾಗುವಂತೆ ನಾನೇನು ಮಾಡಬೇಕು ಎಂದು ಅವನು ಪ್ರತಿದಿನವೂ ಪ್ರಾರ್ಥಿಸುವಂತೆವನಾಗಿದ್ದನು. ಈ ರೀತಿಯಾಗಿ ಅವನು ನಿರಂತರವಾಗಿ ತನ್ನ ಮಾರ್ಗಗಳನ್ನು ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ರೂಪಿಸಿಕೊಳ್ಳುತ್ತಿದ್ದನು. ಪರಲೋಕದ ತನ್ನ ತಂದೆಯು ತನಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ಸಂಪೂರ್ಣ ವಿಶ್ವಾಸ ಹಾಗೂ ಭರವಸೆ ಅನೋಕನಲ್ಲಿ ಇತ್ತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವನಿಗೆ ತನ್ನದೇ ಆದಂತಹ ಆಲೋಚನೆಗಳಿರಲಿಲ್ಲ, ಎಲ್ಲವೂ ಸಹ ಅವನ ದೇವರಾದ ಯೆಹೋವನ ಚಿತ್ತಕ್ಕೆ ಒಳಪಡಿಸಿದನು. ಅವನು ಯಾವುದನ್ನು ಸಹ ಸ್ವಂತಿಕೆಯಿಂದ ಚಿಂತಿಸುತ್ತಿರಲಿಲ್ಲ, ಎಲ್ಲವೂ ಸಹ ದೇವರ ವಾಕ್ಯಕ್ಕೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆದುಕೊಂಡನು. ಹೇಗೆ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಎಲ್ಲವೂ ಸಹ ದೇವರ ಚಿತ್ತಕ್ಕೆ ತನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಡೀತಕ್ಕಂತನಾಗಿದ್ದನು, ಅದೇ ರೀತಿಯಾಗಿ ಅನೋಕನು ಸಹ ಈ ಲೋಕದಲ್ಲಿ ಜೀವಿಸುವಾಗ ಎಲ್ಲವನ್ನು ಸಹ ಕರ್ತನಾದಂತಹ ಯೆಹೋವನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಜೀವಿಸುವವನಾಗಿದ್ದನು. ಪ್ರಿಯ ಕೇಳುಗರೆ, ಕ್ರಿಸ್ತನು ಎರಡನೇ ಸಾರಿ ಬಂದಾಗ ಈ ಲೋಕದಲ್ಲಿ ಮರಣವನ್ನ ಅನುಭವಿಸದೆ ಪರಲೋಕಕ್ಕೆ ಎತ್ತಲ್ಪಡುವವರನ್ನ ಅನೋಕನು ಪ್ರತಿನಿಧಿಸುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ಅನೋಕನು ಯಾವ ರೀತಿಯಲ್ಲಿ ತಾನು ಜೀವಿಸಿದಂಥ ಕಾಲಘಟ್ಟದಲ್ಲಿ ಪ್ರಸಂಗ ಮಾಡಿದನು ಎಂಬುದಾಗಿ ನಾವು ನೋಡಬೇಕಾದರೆ ಯೂದ 1:14-15 ವಚನವನ್ನು ಓದಬೇಕಾದರೆ, ಆದಾಮನಿಂದ 7ನೇ ತಲೆಮಾರಿನವನಾದಂತಹ ಅನೋಕನು ಹೇಳುವಂಥ ವಿಚಾರವೇನೆಂದರೆ, ಹೀಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಭಯಭಕ್ತಿ ಇಲ್ಲದವರನ್ನು ಮಾಡಿದ ಭಯಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರನ್ನು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬರುವನು ಎಂಬುದಾಗಿ ಆತನು ಪ್ರವಾದಿಸಿದನು. ಎಷ್ಟೋ ವರ್ಷಗಳ ಹಿಂದೆ ಪ್ರಿಯರೇ, ಆತನು ಕ್ರಿಸ್ತನು ಬರ್ತಕ್ಕಂಥವನಾಗಿದ್ದಾನೆ, ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ನಂಬಿಕೆಯನ್ನು ಅನೋಕನು ಇಟ್ಟಿದನು. ಇವತ್ತು ಆ ನಂಬಿಕೆ ನಮ್ಮಲ್ಲಿದೆಯಾ? ನಮಗೂ ಸಹ ಅಂಥ ನಂಬಿಕೆ ಇರಬೇಕು. ಯಾಕೆಂದರೆ ಕೊನೆಯ ಕಾಲದಲ್ಲಿ ಜೀವಿಸುವಂಥ ನಾವು ಸಹ ಪರಲೋಕಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದೇವೆ. ದೇವರ ಮುದ್ರೆಯನ್ನು ಕೊನೆಯ ಕಾಲದಲ್ಲಿ ಯಾರೆಲ್ಲ ಪಡೆದುಕೊಳ್ತಕ್ಕಂಥವರಾಗಿದ್ದಾರೋ ಅವರು ಪರಲೋಕಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ. ಅದು ಅನೋಕನಿಗೆ ಉದಾಹರಣೆಯಾಗಿದೆ. ನಮಗೆ ಬಂದಂತೆ ಅನೋಕನಿಗೂ ಸಹ ಶೋಧನೆಗಳು ಬಂದವು. ಇಂದಿನ ಸಮಾಜದಂತೆ ಅವನ ಕಾಲದಲ್ಲಿಯೂ ಸಹ ಪಾಪ ಮತ್ತು ಭ್ರಷ್ಟತೆಯಿಂದ ಮಲಿನಗೊಂಡಿತ್ತು. ಆದಾಗಿಯೂ ಅನೋಕನು ಪರಿಶುದ್ಧನಾಗಿ ಜೀವಿಸಿದನು. ಆ ಕಾಲದಲ್ಲಿ ಪ್ರಚಲಿತವಾಗಿದ್ದ ಪಾಪಗಳಿಂದ ಅವನು ಕಳಂಕಿತ ಆಗಲಿಲ್ಲ. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಸಹ ಕ್ರಿಸ್ತನ 2ನೇ ಬರೋಣಕ್ಕೂ ಮೊದಲು ಅನೇಕರು ಈ ಲೋಕದಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಂಡು ಅನೋಕನ ರೀತಿಯಲ್ಲಿ ತಮ್ಮ ಬಾಯಲ್ಲಿ ಒಂದು ಸುಳ್ಳಾದರೂ ಹೇಳದೆ ಕಳಂಕಿತರಾಗದೆ ಪರಿಶುದ್ಧರಾಗಿ ಜೀವಿಸತಕ್ಕಂಥವರಾಗಿದ್ದಾರೆ. ಅಂಥವರು ಪರಲೋಕಕ್ಕೆ ಕೊನೆಯ ಕಾಲದಲ್ಲಿ ಅನೋಕನ ರೀತಿಯಲ್ಲಿ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ ಎಂಬುದನ್ನು ಉದಾಹರಣೆಯಾಗಿ ನಮಗೆ ನೋಡಬಹುದಾಗಿದೆ. ಅದೇ ರೀತಿಯಾಗಿ ನಾವು ಸಹ ಇಂದಿನ ಕಾಲದಲ್ಲಿ ಎಷ್ಟೇ ಪಾಪ ತುಂಬಿದರೂ ಕಳಂಕವಿಲ್ಲದೆ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಗಾಗಿ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸಿದ್ದಾನೆ ಅದನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಹಿಂದಿನಿಂದ ಇಲ್ಲಿಯವರೆಗೆ ದೇವರು ನಮ್ಮನ್ನು ನಡೆಸಿದ ರೀತಿಯನ್ನು ನೋಡಿದಾಗ ನಮಗೆ ಆಶ್ಚರ್ಯವಾಗುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ನಾಯಕನಾದ ಕ್ರಿಸ್ತನಲ್ಲಿ ನಮ್ಮ ಭರವಸೆ ವಿಶ್ವಾಸ ಹೆಚ್ಚಾಗುತ್ತದೆ. ಹಿಂದೆ ಕರ್ತನು ನನ್ನನ್ನು ಹೇಗೆ ನಡೆಸಿದನೆಂದು ನಾವು ಮರೆಯದಿದ್ದಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಜೀವಿಸುವಂತಹ ಕಾಲಘಟ್ಟ ಒಂದು ಗಂಭೀರವಾದಂತಹ ಕಾಲಘಟ್ಟ, ಪುನರಾಲೋಚನೆ ಮಾಡುವಂತಹ ಸಮಯ. ನಮ್ಮ ಜೀವಿತವನ್ನು ಯೋಚಿಸಿ ನಾನು ಹೇಗೆ ಜೀವಿಸ್ತಕ್ಕಂಥವನಾಗಿದ್ದೇನೆ, ನ್ಯಾಯ ವಿಚಾರಣೆ ದಿನ ಬಂದಿದೆ ಎಂಬುದಾಗಿ ಸತ್ಯವೇದ ಹೇಳುವಾಗ ನಾನು ಹೇಗೆ ಜೀವಿಸ್ತಕ್ಕಂಥವನಾಗಿದ್ದೇನೆ ಎನ್ನುವುದನ್ನು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ. ಆದುದರಿಂದ ದೇವರು ಹೇಳುವಂಥವನಾಗಿದ್ದಾನೆ, ದೇವರಿಗೆ ಭಯಪಡಿರಿ ಎಂಬುದಾಗಿ. ದೇವರಿಗೆ ಭಯಭಕ್ತಿಯಿಂದ ನಡೆಯುವವರು ಗಂಭೀರವಾಗಿ ಪುನರಾಲೋಚನೆ ಮಾಡಬೇಕಾದಂಥ ಸಮಯವು ಈ ಸಮಯವಾಗಿದೆ. ಪ್ರಿಯ ಕೇಳುಗರೆ, ನಾನು ಯಾರು, ಈ ಕಾಲದಲ್ಲಿ ನನ್ನ ಕಾರ್ಯ ಮತ್ತು ಸೇವೆ ಯಾವುದು, ನಾನು ಕ್ರಿಸ್ತನು ಅಥವಾ ಸೈತಾನನು, ಇಬ್ಬರಲ್ಲಿ ಯಾರನ್ನ ಪರವಾಗಿ ಕೆಲಸ ಮಾಡ್ತಕ್ಕಂಥವನಾಗಿದ್ದೇನೆ. ಯಾಕೆಂದರೆ ಒಬ್ಬ ಮನುಷ್ಯನು ಇಬ್ಬರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನಾನು ಯಾರಿಗೆ ಸೇವೆ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದನ್ನು ಪುನರಾಲೋಚನೆ ಮಾಡುವಂತಹ ಸಮಯ ಈ ಸಮಯವಾಗಿದೆ. ನಾವು ಈಗ ಪರಲೋಕದ ದೇವದರ್ಶನ ಗುಡಾರದಲ್ಲಿ ನಡೆಯುತ್ತಿರುವ ಮಹಾದೋಷ ಪರಿಹಾರಕ ದಿನದ ಸಮಯದಲ್ಲಿ ಖಂಡಿತವಾಗಿಯೂ ಜೀವಿಸುತ್ತಿರುವುದರಿಂದ ದೇವರ ಮುಂದೆ ತಗ್ಗಿಸಿಕೊಂಡು ವಿಧೇಯರಾಗಿ ನಡೆಯಬೇಕು. ಸ್ವಲ್ಪ ಸಮಯ ಸಮಾಧಿಯಲ್ಲಿ ನಿದ್ರೆ ಮಾಡಬೇಕಾಗಿರುವ, ಅಂದರೆ ಈಗ ಜೀವಿಸುತ್ತಿರುವವರ ವಿಚಾರಣೆಯು ಪರಲೋಕದಲ್ಲಿ ಈಗ ದೇವರ ಮುಂದೆ ಪುನರ್ ಪರಿಶೀಲನೆ ಮಾಡತಕ್ಕಂಥದ್ದಾಗಿದೆ. ಅದನ್ನೇ ನಾವು ಪ್ರಿಯರೇ ಪ್ರಕಟಣೆ ಪುಸ್ತಕ 14:6-7 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮೊದಲನೇ ದೂತನ ಸಂದೇಶ ಹೇಳುವಂಥದ್ದಾಗಿದೆ, ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯೂ ಬಂದಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನೇ ನಾವು ಇಬ್ರಿಯದವರಿಗೆ ಬರೆದ ಪುಸ್ತಕದಲ್ಲೂ ಸಹ ನೋಡ್ತಕ್ಕಂಥವರಾಗಿದ್ದೇವೆ. ಒಂದೇ ಸಾರಿ ಮರಣ, ಅನಂತರ ದೇವರು ತಾನು ಮುಂತಿಳಿಸಿದಂತೆಯೇ ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ನಾವು ಓದುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಸತ್ತ ನೀತಿವಂತರಿಂದ ಪರಲೋಕದಲ್ಲಿ ಈಗಾಗಲೇ ಆ ನ್ಯಾಯ ವಿಚಾರಣೆ ಆರಂಭವಾಗಿದೆ. ಜೀವಂತವಾಗಿರತಕ್ಕಂಥ ನಮಗೂ ಸಹ ಯಾವ ಸಮಯದಲ್ಲಿ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾವು ತಯಾರಾಗಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದೇನೆ. ನಾವು ಜೀವಿಸುವಂತಹ ಕಾಲಘಟ್ಟವನ್ನು ನಾವು ಪುನರಾಲೋಚನೆ ಮಾಡಿಕೊಳ್ಳಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಕ್ರಿಸ್ತನಲ್ಲಿ ಶ್ರದ್ಧೆ ನಿಷ್ಠೆ ಇದೆ ಎಂದು ಹೇಳಿಕೊಳ್ಳುವುದರಿಂದಲ್ಲ, ಬದಲಾಗಿ ನಿಮ್ಮ ಮನೋಭಾವವು ಆ ದಿನದಲ್ಲಿ ನಿಮಗೆ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. ನಮ್ಮ ದೇಹವೆಂಬ ದೇವಾಲಯವು ತನ್ನ ಮಲೀನತೆಯಿಂದ ಅಶುದ್ಧಗೊಳಿಸಿದೆಯೇ? ನನ್ನ ಪಾಪಗಳು ಅಳಿಸಲ್ಪಡುವಂತೆ ದೇವರ ಮುಂದೆ ಅವುಗಳನ್ನು ನಾನು ಹರಕೆ ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದೇನೆಯೇ? ನನ್ನ ಬಗ್ಗೆ ನಾನು ತಾತ್ಸಾರ ಭಾವನೆ ಹೊಂದಿದ್ದೇನೆಯೋ? ಕ್ರಿಸ್ತನ ಬಗ್ಗೆ ಅತ್ಯುತ್ತಮ ಜ್ಞಾನ ಹೊಂದುವುದಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಲು ನಾನು ಸಿದ್ಧನಿದ್ದೇನಾ? ನಾನು ನನ್ನ ಸ್ವಂತ ಸ್ವತ್ತಲ್ಲ, ಬದಲಾಗಿ ದೇವರಿಗೆ ಸೇರಿದ್ದೇನೆ. ನನ್ನ ಸೇವೆಯು ಆತನಿಗೆ ಮಾತ್ರ ಮೀಸಲಾಗಿದೆ ಎಂದು ಪ್ರತಿ ಸಲವೂ ನಾವು ಭಾವಿಸುವ ರೀತಿಯಲ್ಲಿ ಜೀವಿಸುತ್ತಿದ್ದೇವಾ? ಈ ಪ್ರಶ್ನೆಗಳನ್ನೆಲ್ಲ ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಕೇಳಿಕೊಳ್ಳಬೇಕಾಗಿದೆ. ಪ್ರಿಯ ಕೇಳುಗರೆ, ನಾವು ಯಾಕೆ ಜೀವಿಸ್ತಾ ಇದ್ದೇವೆ ಮತ್ತು ಸೇವೆ ಮಾಡ್ತಾ ಇದ್ದೇವೆ, ಇದರ ಫಲಿತಾಂಶವೇನು ಎಂಬ ಪ್ರಶ್ನೆಗಳನ್ನು ನಾವು ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ಕೇಳಿಕೊಳ್ಳಬೇಕು. ಯಾಕೆಂದರೆ ನ್ಯಾಯ ತೀರ್ಪಿನ ದಿನವು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಆ ದಿನಕ್ಕೆ ನಾವು ಎದುರುಗೊಳ್ಳುವುದಕ್ಕೋಸ್ಕರ ಈ ಪ್ರಶ್ನೆಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಹಾಕಿಕೊಳ್ಳಬೇಕಾಗಿದೆ. ನಮ್ಮ ನಗರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಾವು ಮಗ್ನರಾಗಿ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿರುವವರು ತಮ್ಮ ಮೇಲೆ ಇನ್ನೇನೋ ಬರಲಿರುವ ನ್ಯಾಯ ತೀರ್ಪಿನ ದಿನದ ಬಗ್ಗೆ ಎಂದಾದರೂ ಆಲೋಚಿಸುವವರಾಗಿದ್ದೇವಾ ಎಂದು ಶ್ರೀಮತಿ ವೈಟಮ್ನವರು ಪ್ರಶ್ನೆಯನ್ನು ಹಾಕಿಕೊಳ್ಳುವವರಾಗಿದ್ದಾರೆ, ಕೇಳುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ನೀವು ಜೀವಿಸ್ತಕ್ಕಂಥವರಾಗಿದ್ದೀರಾ? ನಿಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ, ನಿಮ್ಮ ದಿನನಿತ್ಯದ ವ್ಯಾಪಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದೀರಾ? ಅಥವಾ ನ್ಯಾಯ ವಿಚಾರಣೆಯ ಒಂದು ದಿನ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಆ ದಿನವನ್ನು ಪರಿಶೀಲಿಸಿ ಪುನರಾಲೋಚನೆ ಮಾಡಿ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಜೀವಿಸುವಂಥವರಾಗಿದ್ದೇವಾ? ಯಾಕೆಂದರೆ ಬರಲಿರುವ ಆ ಒಂದು ಮಹಾ ತೀರ್ಪಿನ ದಿನವನ್ನು ಯಾವಾಗಲೂ ಗಮನದಲ್ಲಿಟ್ಟುಕೊಂಡು ನಾವು ಪ್ರತಿಯೊಬ್ಬೊಬ್ಬರೂ ಸಹ ಈ ಕೊನೆಯ ಕಾಲದಲ್ಲಿ ಜೀವಿಸಬೇಕಾಗಿದೆ. ನ್ಯಾಯ ತೀರ್ಪಿನ ಬಗ್ಗೆ ಗಮನ ಹರಿಸದೆ ನಾವು ಜೀವಿಸಲು ಎಂದಿಗೂ ಸಹ ಸಾಧ್ಯವಿಲ್ಲ. ಆ ದಿನವು ಬಹಳ ತಡವಾದರೂ ಈಗ ಹತ್ತಿರದಲ್ಲೇ ಇದೆ, ಬಾಗಿಲಲ್ಲೇ ಇದೆ ಅನ್ನುವ ರೀತಿಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಜೀವಿಸಬೇಕಾಗಿದೆ. ತೊರೆಯಿಂದ ಬರಲಿದೆ, ಅದು ಶೀಘ್ರದಲ್ಲೇ ಬರಲಿದೆ ಅನ್ನುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಪ್ರಧಾನ ದೂತನ ತುತ್ತೂರಿ ಶಬ್ದವು ಶೀಘ್ರದಲ್ಲಿಯೇ ಜೀವಿಸುವವರನ್ನ ಬೆಚ್ಚಿ ಬೀಳಿಸುವಂತೆ ಮಾಡುತ್ತದೆ ಹಾಗೂ ಸತ್ತಿರುವವರನ್ನ ಪುನರುತ್ಥಾನಗೊಳಿಸುತ್ತದೆ. ಪ್ರಿಯ ಕೇಳುಗರೆ, ಅದನ್ನೇ ನಾವು ದಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಕ್ಕಂಥನಾಗಿದ್ದಾನೆ. ಕರ್ತನು ಹೇಗೆ ಬರ್ತಕ್ಕಂಥನಾಗಿದ್ದಾನೆ ಅಂದರೆ ತುತ್ತೂರಿ ದನಿ ಒಡನೆ ಬರ್ತಕ್ಕಂಥನಾಗಿದ್ದಾನೆ. ಆ ತುತ್ತೂರಿ ಧ್ವನಿಯನ್ನು ಹೂದಿದಾಗ ಸತ್ತವರು ಆತನ ಶಬ್ದವನ್ನು ಕೇಳಿ ಹೇಳುವಂಥವರಾಗಿದ್ದಾರೆ. ಜೀವಂತದಿರ್ತಕ್ಕಂತಹ ನೀತಿವಂತರು ಕೇಳ್ತಕ್ಕಂಥರಾಗಿದ್ದಾರೆ. ಇದು ನಮ್ಮ ಕ್ರಿಸ್ತನ ಶಬ್ದ, ಕ್ರಿಸ್ತನು ಬರ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ತಕ್ಕಂಥರಾಗಿದ್ದಾರೆ. ಆದರೆ ಅನೀತಿವಂತರು ಇದು ಏನೋ ಒಂದು ಕಡೆ ಮಳೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿದುಕೊಂಡು ಕ್ರಿಸ್ತನ ಶಬ್ದವನ್ನು ಅರಿತುಕೊಳ್ಳದೆ ಹೋಗ್ತಕ್ಕಂಥರಾಗಿದ್ದಾರೆ. ಕ್ರಿಸ್ತನು ಬರಬೇಕಾದರೆ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಲ್ಲಿ ಓದಬೇಕಾದರೆ ಅಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಬೆಟ್ಟಗಳೇ, ಗುಡ್ಡಗಳೇ, ಬಂಡೆಗಳೇ, ನಮ್ಮನ್ನ ಯಜ್ಞಕ್ಕೆ ಕುರಿಯಾದ ಆತನ ಮುಖದಿಂದ ನಮ್ಮನ್ನ ಮರೆಮಾಚಿಕೊಳ್ಳಿರಿ ಎಂಬುದಾಗಿ ಅವುಗಳನ್ನು ಬೇಡಿಸಲು ಹೋಗ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಅವರು ಪಾಪದಲ್ಲಿ ಜೀವಿಸಿದ ನಿಮಿತ್ತವಾಗಿ ಪ್ರಿಯ ಕೇಳುಗರೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆತನ ಬರವಣ ಶೀಘ್ರವಾಗಿದೆ. ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳಬೇಕಾದಂಥ ಸಮಯದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ನಮ್ಮ ಆತ್ಮಿಕ ಜೀವಿತ ಹೇಗಿದೆ? ಕ್ರಿಸ್ತನ ಬರವಣಕ್ಕೆ ನಾವು ಸಿದ್ಧರಾಗಿದ್ದೇವಾ? ಪರಲೋಕದವುಗಳ ಮೇಲೆ ಈಗ ನಾವು ಗಮನವರಿಸದಿದ್ದಲ್ಲಿ, ನಮಗೆ ಸಂತೋಷ ಇಲ್ಲದಿದ್ದಲ್ಲಿ, ದೇವರ ಆಜ್ಞೆಗಳನ್ನು ಹುಡುಕಲು ಆಸಕ್ತಿ ಇಲ್ಲದಿದ್ದಲ್ಲಿ, ಕ್ರಿಸ್ತನ ಗುಣಸ್ವಭಾವಗಳನ್ನು ಧರಿಸುವುದರಲ್ಲಿ ಆನಂದ ಪಡೆದಿದ್ದಲ್ಲಿ, ಹಾಗೂ ಪವಿತ್ರತೆಯ ಬಗ್ಗೆ ನಮಗೆ ಆಕರ್ಷಣೆ ಇಲ್ಲದಿದ್ದಲ್ಲಿ, ಪರಲೋಕದ ಬಗ್ಗೆ ನಮ್ಮ ನಿರೀಕ್ಷೆಯು ವ್ಯರ್ಥವಾಗಿದೆ ಎಂಬುದನ್ನು ಖಚಿತಪಡಿಸತಕ್ಕಂಥದ್ದಾಗಿದೆ. ಕ್ರಿಸ್ತನ ಚಿತ್ತವನ್ನು ಪರಿಪೂರ್ಣವಾಗಿ ಅನುಸರಿಸುವುದು ಕ್ರೈಸ್ತರಾದ ನಮ್ಮ ಮುಂದೆ ನಿರಂತರವಾಗಿ ಉನ್ನತವಾದಂಥ ಗುರಿಯಾಗಿರಬೇಕು. ದೇವರು ಹಾಗೂ ಕ್ರಿಸ್ತನು ತನ್ನನ್ನು ಪ್ರೀತಿಸುವವರಾಗಿ ಸಿದ್ಧ ಮಾಡಿದಂಥ ಪರಲೋಕದ ಬಗ್ಗೆ ಮಾತನಾಡಲು ನಾವು ಇಷ್ಟಪಡುತ್ತಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾವುದರ ವಿಚಾರವಾಗಿ ಈ ಲೋಕದಲ್ಲಿ ನಾವು ಹೆಚ್ಚಾಗಿ ಮಾತನಾಡಲು ಇಷ್ಟಪಡತಕ್ಕಂಥವರಾಗಿದ್ದೇವೆ? ದೇವರ ಬಗ್ಗೆಯ, ಪರಲೋಕದಲ್ಲಿರತಕ್ಕಂಥ ವಸ್ತುಗಳ ಬಗ್ಗೆಯ, ಅಥವಾ ಈ ಲೋಕದ ವಿಚಾರಗಳ ಬಗ್ಗೆಯ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾದಂಥ ಸಮಯದಲ್ಲಿ ನಾವಿದ್ದೇವೆ. ಪ್ರಿಯ ಕೇಳುಗರೆ, ದೇವರ ಈ ಭಯಂಕರವಾದಂಥ ಭರವಸೆಯ ಬಗ್ಗೆ ನಾವು ಯಾವಾಗಲೂ ಧ್ಯಾನಿಸುತ್ತಿರಬೇಕು. ನಾವು ದೇವರೊಂದಿಗೆ ಹಿಂದೂ ಅನ್ಯೂನ್ಯತೆಯಲ್ಲಿ ನಡೆಯುತ್ತಿದ್ದಲ್ಲಿ ಕ್ರಿಸ್ತನು ಈ ದಿನವೇ ಬಂದರೂ ಸಹ ಆತನನ್ನು ಎದುರಿಸಲು ನಾವು ಸಿದ್ಧರಾಗತಕ್ಕಂಥವರಾಗಿದ್ದೇವೆ. ಹೇಗೆಂದರೆ ಅಣೋಕನ ರೀತಿಯಲ್ಲಿ, ಅಣೋಕನು ಪ್ರತಿನಿತ್ಯವೂ ಸಹ ದೇವರೊಂದಿಗೆ ನಡೆಯುವಂತವನಾಗಿದ್ದನು. ಹಾಗಾಗಿ ಅವನು ಇದೇ ಸಮಯದಲ್ಲಿ ಬರಬಹುದು, ನಾಳೆ ಸಮಯದಲ್ಲಿ ಬರಬಹುದು. ಕ್ರಿಸ್ತನು ಬಂದರೆ ನಾವು ಪರಲೋಕಕ್ಕೆ ಒಯ್ಯಲ್ಪಡ್ತಕ್ಕಂಥವರಾಗಿದ್ದೇವೆ ಅಣೋಕನ ರೀತಿಯಲ್ಲಿ. ಹಾಗಾಗಿ ಪ್ರಿಯ ಕೇಳುಗರೆ, ಅಣೋಕನ ಜೀವಿತ ನಮಗೆಲ್ಲರಿಗೂ ಸಹ ಒಂದು ಉದಾಹರಣೆಯಾಗಿದೆ. ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ ಒಂದು ಭಯಂಕರವಾದಂತಹ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಉಳಿದ ಸಭೆಯ ಸದಸ್ಯರಾಗಿರ್ತಕ್ಕಂಥ ನಾವುಗಳು, ಈ ಸಭೆಯನ್ನು ಪ್ರತಿನಿಧಿಸುವಂತಹ ನಾವುಗಳು, ನಮ್ಮ ಒಂದು ದೈವ ಭಕ್ತಿ ಜೀವನ ಯಾವ ರೀತಿಯಲ್ಲಿದೆ? ನಮ್ಮ ಆತ್ಮಿಕ ಜೀವಿತ ಯಾವ ರೀತಿಯಲ್ಲಿದೆ? ಸ್ನಾನಿಕನಾದಂತಹ ಯೌವಾನನ ರೀತಿಯಲ್ಲಿ ಸುವಾರ್ತೆ ಸೇವೆಯನ್ನು ನಾವು ಮಾಡ್ತಕ್ಕಂಥವರಾಗಿದ್ದೇವಾ? ಮನ ತಿರುಗಲು ಬೇಕಾದಂತಹ ಎಲ್ಲ ವಿಧವಾದಂತಹ ಸಂದೇಶವನ್ನು ನೀಡ್ತಕ್ಕಂಥವರಾಗಿದ್ದೇವಾ? ಕ್ರಿಸ್ತನಲ್ಲಿ ದೃಢವಾಗಿ ನಾವು ನೆಲೆಗೊಂಡಿದ್ದೇವಾ? ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದೆಯಾ? ನಾವು ಆತನಲ್ಲಿ ನೆಲೆಗೊಂಡಿದ್ದೇವಾ? ಆತನ ವಾಕ್ಯಗಳನ್ನು ನಾವು ದಿನನಿತ್ಯವೂ ಸಹ ಕಂಠಪಾಠ ಮಾಡಿಕೊಂಡು ಅವುಗಳನ್ನು ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದೇವಾ? ಯಾಕೆಂದರೆ ಮುಂದೊಂದು ದಿನ ಸೈತಾನನು ಅನೇಕ ಶೋಧನೆಗಳನ್ನು ತರ್ತಕ್ಕಂಥವರಾಗಿದ್ದಾನೆ. ಆ ಶೋಧನೆಗಳನ್ನು ಎದುರಿಸಬೇಕಾದರೆ ಯೇಸು ಸ್ವಾಮಿಯ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ ಅನ್ನುವ ರೀತಿಯಲ್ಲಿ ನಾವು ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೇವಾ? ಅವುಗಳ ಬಗ್ಗೆ ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದೇವಾ ಅಥವಾ ನಂಬಿಕೆಯನ್ನು ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದೇವಾ? ಯಾಕೆಂದರೆ ಮುಂದಿನ ದಿನ ಸಂಕಟದ ಶೋಧನೆ ಸಮಯ ಬರ್ತಕ್ಕಂಥದ್ದಾಗಿದೆ. ಆ ಶೋಧನೆ ಸಮಯ ಅಣೋಕನ ಕಾಲದಲ್ಲಿಯೂ ಸಹ ಇತ್ತು. ಆತನು ಆ ಶೋಧನೆಗೆ ಒಳಗಾಗದಂತೆ ಜೀವಿಸಿದನು. ಯಾಕೆಂದರೆ ದೇವರೊಟ್ಟಿಗೆ ಆತನ ವಾಕ್ಯಗಳನ್ನು ಆತನ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸ್ತಕ್ಕಂಥವನಾಗಿದ್ದನು. ನಾವು ಸಹ ಅಣೋಕನ ರೀತಿಯಲ್ಲಿ ದೇವರೊಟ್ಟಿಗೆ ಒಟ್ಟಾಗಿ ನಡೀತಕ್ಕಂಥವರಾಗಬೇಕು. ಯಾಕೆಂದರೆ ಆತನ ಕಾಲದಲ್ಲಿಯೂ ಸಹ ಕ್ರಿಸ್ತರು ತಮ್ಮ ಗುಣಸ್ವಭಾವಗಳನ್ನು ವ್ಯಕ್ತಪಡಿಸುವಂತಹ ಸನ್ನಿವೇಶಗಳಿರಲಿಲ್ಲ. ಎಲ್ಲ ಕಡೆ ಪಾಪದಿಂದ ತುಂಬಿಕೊಂಡಿತ್ತು. ಅನೇಕ ಜನರು ತಮ್ಮ ತಮ್ಮ ಸ್ವಇಚ್ಛೆಯಿಂದ ಜೀವಿಸ್ತಕ್ಕಂಥವರಾಗಿದ್ದರು. ಆದರೆ ಅಣೋಕನು ಯಾವ ರೀತಿಯಲ್ಲಿ ಜೀವಿಸಿದನು ಎಂದರೆ ಅವನಿಗೆ ಯಾವುದೇ ರೀತಿಯಲ್ಲಿ ಲೋಕದ ವಿಚಾರಗಳಿಗೆ ಗಲಿಬಿಲಿಗೆ ಒಳಗಾಗದೆ ಅವನು ದೇವರ ಸನ್ನಿಧಿಯಲ್ಲಿ ನಾನಿದ್ದೇನೆ, ದೇವರು ನನ್ನ ಸಂಗಡ ಇದ್ದಾನೆ ಅನ್ನುವಂಥ ವಿಚಾರಗಳನ್ನು ಅರಿತುಕೊಂಡು ಆತನು ಜೀವಿಸಿದನು. ಆ ನಿಮಿತ್ತವಾಗಿ ಅವನು ಪರಲೋಕಕ್ಕೆ ಎತ್ತಲ್ಪಟ್ಟನು. ನಾವು ಸಹ ನ್ಯಾಯ ವಿಚಾರಣೆ ಸಮಯ ದಿನದಲ್ಲಿ ಇದ್ದೇವೆ. ಪ್ರಿಯ ಕೇಳುಗರೆ, ನಮ್ಮ ಜೀವಿತ ಹೇಗಿದೆ? ಅಂದು ನ್ಯಾಯ ವಿಚಾರಣೆ ದಿನದಲ್ಲಿ ಇಸ್ರಾಯೇಲ್ ಜನರು ತಮ್ಮ ಹೃದಯಗಳನ್ನು ಕುಂದಿಸಿಕೊಂಡು ಉಪವಾಸವಿದ್ದು ಪಶ್ಚಾತ್ತಾಪಪಟ್ಟು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದರು. ನಾವು ಹೇಗೆ ಜೀವಿಸ್ತಕ್ಕಂಥವರಾಗಿದ್ದೇವೆ? ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ನ್ಯಾಯ ವಿಚಾರಣೆ ಸಮಯ ಗಳಿಗೆ ಬಂದಿದೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಅನೋಕನ ರೀತಿಯಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವಾ? ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿದೆಯಾ? ಉಳಿದ ಸಭೆಯ ಒಂದು ದೈವ ಭಕ್ತಿ ಜೀವಿತ, ಆತ್ಮಿಕ ಜೀವಿತ ವಿಶೇಷವಾದಂಥ ಜೀವಿತವಾಗಿದೆ. ಆ ಜೀವಿತದಲ್ಲಿ ನಾವೆಲ್ಲರೂ ಸಹ ಭಾಗಿಗಳಾಗಿದ್ದೇವೆ. ನಮ್ಮ ಜೀವಿತ ಹೇಗಿದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರು ತನ್ನ ಆತ್ಮನ ಪ್ರವಾದನೆ ಮೂಲಕವಾಗಿ ಉಳಿದ ಸಭೆಯ ದೈವ ಭಕ್ತಿ ಜೀವಿತ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಅವರು ಹೇಳಿಕೊಟ್ಟಿರುವಾಗ, ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ. ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ಹೌದು, ನನ್ನ ಜೀವಿತವನ್ನು ಬದಲಾಯಿಸಿಕೊಂಡು ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಜೀವಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ತೀರ್ಮಾನ ಮಾಡುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನಿನ್ನ ಬರೋಣ ಶೀಘ್ರವಾಗಿದೆ ರಾಜ. ಅಪ್ಪ, ನಿನ್ನ ಕೊನೆಯ ಸಭೆಯಲ್ಲಿ ನಾವು ಪ್ರತಿನಿಧಿಸುವಂತವರಾಗಿದ್ದೇವೆ. ನಮ್ಮ ಒಂದು ಆತ್ಮಿಕ ಜೀವಿತ, ದೈವ ಭಕ್ತಿ ಜೀವಿತ ಹೇಗಿರಬೇಕು ಎನ್ನುವುದನ್ನು ನೀನು ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟೆ ಸ್ವಾಮಿ. ಅಪ್ಪ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಅವರ ಜೀವಿತವನ್ನು ಬದಲಾಯಿಸಿ ಪರಲೋಕ ರಾಜ್ಯಕ್ಕೆ ಅವರನ್ನು ಸಿದ್ಧಪಡಿಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3211 ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸುವೆ